ಅಧ್ಯಾಯ 63. ಅರಸ ನಿರಗನ ಕಥೆ. ಒಮ್ಮೆ ಸಾಂಬ, ಪ್ರದ್ಯುಮ್ನ, ಚಾರುಬಾನು, ಗದ ಮೊದಲಾದ ಕೃಷ್ಣನ ಕುಟುಂಬದ ಸದಸ್ಯರು ದ್ವಾರಕೆಯ ಬಳಿಯ ಕಾಡಿಗೆ ವಿಹಾರಕ್ಕೆ ಹೋದರು. ಅವರೆಲ್ಲ ಯದುವಂಶದ ರಾಜಕುಮಾರರು. ತಮ್ಮ ವಿಹಾರದ ನಡುವೆ ಅವರೆಲ್ಲರಿಗೂ ಬಾಯಾರಿಕೆಯಾಯಿತು. ಕಾಡಿನಲ್ಲಿ ನೀರು ಎಲ್ಲಿ ದೊರೆಯಬಹುದು ಎಂದು ಹುಡುಕಿಕೊಂಡು ಹೋದರು. ಅವರು ಒಂದು ಬಾವಿಯ ಬಳಿ ಹೋದಾಗ ಅದರಲ್ಲಿ ನೀರು ಇರಲಿಲ್ಲ. ಅದಕ್ಕೆ ಬದಲಾಗಿ ಅಚ್ಚರಿಯನ್ನುಂಟು ಮಾಡುವ ಒಂದು ಜೀವಿ ಇದ್ದಿತು ಎನ್ನುವುದನ್ನು ಕಂಡರು. ಅದೊಂದು ಬೃಹದಾಕಾರದ ಹಲ್ಲಿ. ಈ ಪ್ರಾಣಿಯು ಬಾವಿಯಲ್ಲಿ ಸಿಕ್ಕಿಹಾಕಿಕೊಂಡು ತನ್ನ ಪ್ರಯತ್ನದಿಂದ ಹೊರಕ್ಕೆ ಬರಲಾರದೆ ಹೋಗಿದೆ ಎಂದು ಅವರಿಗೆ ಅರ್ಥವಾಯಿತು. ಅನುಕಂಪದಿಂದ ಅವರು ಆ ದೊಡ್ಡ ಹಲ್ಲಿಯನ್ನು ಬಾವಿಯಿಂದ ಹೊರಕ್ಕೆ ತೆಗೆಯಲು ಪ್ರಯತ್ನಿಸಿದರು. ದುರದೃಷ್ಟದಿಂದ ಅವರು ಹಲವಾರು ರೀತಿಗಳಲ್ಲಿ ಪ್ರಯತ್ನಿಸಿದರೂ ಹಲ್ಲಿಯನ್ನು ಹೊರತೆಗೆಯಲಾಗಲಿಲ್ಲ. ರಾಜಕುಮಾರರು ಮನೆಗೆ ಹಿಂದಿರುಗಿದಾಗ ಕೃಷ್ಣನಿಗೆ ತಮ್ಮ ಕಥೆಯನ್ನು ಹೇಳಿದರು. ಕೃಷ್ಣನು ಎಲ್ಲ ಜೀವಿಗಳ ಮಿತ್ರ. ಆದುದರಿಂದ ತನ್ನ ಮಕ್ಕಳ ಮನವಿಯನ್ನು ಕೇಳಿ ತಾನೇ ಬಾವಿಯ ಬಳಿಗೆ ಹೋದನು ಮತ್ತು ತನ್ನ ಎಡಗೈಯನ್ನು ಚಾಚಿ ಸುಲಭವಾಗಿ ದೊಡ್ಡ ಹಲ್ಲಿಯನ್ನು ಹೊರಕ್ಕೆ ತಂದನು. ಕೃಷ್ಣನ ಕೈಯ ಸ್ಪರ್ಶವಾಗುತ್ತಲೇ ಆ ಬೃಹದಾಕಾರದ ಹಲ್ಲಿಯು ತನ್ನ ಆ ಸ್ವರೂಪವನ್ನು ಬಿಟ್ಟು ಸ್ವರ್ಗಲೋಕದ ನಿವಾಸಿಯಾದ ಸುಂದರವಾದ ದೇವತೆಯಾಗಿ ಕಾಣಿಸಿಕೊಂಡಿತು. ಅವನ ದೇಹವು ಕರಗಿಸಿದ ಚಿನ್ನದಂತೆ ಹೊಳೆಯುತ್ತಿತ್ತು. ಅವನು ಸೊಗಸಾದ ಉಡುಪಿನಿಂದ ಅಲಂಕಾರ ಮಾಡಿಕೊಂಡಿದ್ದನು ಮತ್ತು ಕೊರಳಿನಲ್ಲಿ ಬೆಲೆ ಬಾಳುವ ಆಭರಣಗಳನ್ನು ಧರಿಸಿದ್ದನು.
ಹಲ್ಲಿಯ ದೇಹವು ಹೇಗೆ ಬಂದಿತು ಎನ್ನುವುದು ಕೃಷ್ಣನಿಗೆ ರಹಸ್ಯವಾಗಿರಲಿಲ್ಲ. ಆದರೆ ಎಲ್ಲರಿಗೂ ತಿಳಿಯಲೆಂದು ಹೀಗೆ ಕೇಳಿದನು. ಅದೃಷ್ಟವಂತ ದೇವತೆಯೇ, ಈಗ ನಿನ್ನ ಶರೀರವು ಬಹು ಸುಂದರವಾಗಿ ಮತ್ತು ತೇಜಸ್ವಿಯಾಗಿ ಇರುವುದನ್ನು ಕಾಣುತ್ತಿದ್ದೇನೆ. ನೀನು ಯಾರು? ನೀನು ಸ್ವರ್ಗಲೋಕಗಳ ಒಬ್ಬ ಶ್ರೇಷ್ಠ ದೇವತೆ ಎನ್ನುವುದನ್ನು ನಾವು ಕಾಣಬಲ್ಲೆವು. ನಿನಗೆ ಎಲ್ಲ ಶುಭವಾಗಲಿ. ನೀನು ಈ ಸ್ಥಿತಿಯಲ್ಲಿ ಇರಬೇಕಾದವನಲ್ಲ ಎಂದು ನನಗೆ ತೋರುತ್ತದೆ. ನಿನಗೆ ಹಲ್ಲಿಯ ಜನ್ಮವು ಬಂದದ್ದು ನಿನ್ನ ಹಿಂದಿನ ಕೃತ್ಯಗಳಿಂದ ಇರಬೇಕು. ಆದರೂ ನೀನು ಈ ಸ್ಥಿತಿಗೆ ಹೇಗೆ ಬಂದೆ ಎಂದು ನಿನ್ನಿಂದ ಕೇಳಿ ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ರಹಸ್ಯವನ್ನು ಹೇಳಬಹುದಾದರೆ ನೀನು ಯಾರು ಎನ್ನುವುದನ್ನು ನಮಗೆ ತಿಳಿಸು.
ವಾಸ್ತವವಾಗಿ ಈ ದೊಡ್ಡ ಹಲ್ಲಿಯು ನೃಗ ಎನ್ನುವ ರಾಜ. ದೇವೋತ್ತಮ ಪರಮಪುರುಷನು ಅವನನ್ನು ಪ್ರಶ್ನೆ ಮಾಡಿದಾಗ ಅವನು ಕೂಡಲೇ ಸೂರ್ಯಪ್ರಕಾಶದಂತೆ ಹೊಳೆಯುತ್ತಿದ್ದ ಅವನ ಕಿರೀಟವು ಭೂಮಿಗೆ ತಗಲುವಂತೆ ಪ್ರಭುವಿಗೆ ತಲೆಬಾಗಿದನು. ಹೀಗೆ ಅವನು ಮೊಟ್ಟ ಮೊದಲನೆಯದಾಗಿ ಪರಮಪ್ರಭುವಿಗೆ ತನ್ನ ಗೌರವಪೂರ್ವಕ ಪ್ರಣಾಮವನ್ನು ಅರ್ಪಿಸಿದನು. ಅನಂತರ ಅವನು ಹೀಗೆ ಹೇಳಿದನು. ಪ್ರಿಯ ಪ್ರಭುವೇ, ನಾನು ಇಕ್ಷ್ವಾಕು ಮಹಾರಾಜನ ಮಗ ನೃಗ ಮಹಾರಾಜ. ನೀನು ಯಾವಾಗಲಾದರೂ ದಾನಶೀಲರನ್ನು ಪರಿಗಣಿಸಿದ್ದರೆ ನೀನು ನನ್ನ ಹೆಸರನ್ನು ಕೇಳಿರುತ್ತೀ ಎಂದು ನನಗೆ ಖಂಡಿತವಾಗಿದೆ. ಪ್ರಭು, ನೀನೇ ಸಾಕ್ಷಿ. ಜೀವಿಗಳು ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ತಿನಲ್ಲಿ ಮಾಡುವ ಎಲ್ಲ ಕೆಲಸಗಳು ನಿನಗೆ ತಿಳಿದಿರುತ್ತದೆ. ನಿನ್ನ ನಿರಂತರ ಅರಿವಿನಿಂದ ಏನನ್ನೂ ಬಚ್ಚಿಡಲು ಸಾಧ್ಯವಿಲ್ಲ. ಆದರೂ ನನ್ನ ಚರಿತ್ರೆಯನ್ನು ಹೇಳುವಂತೆ ನೀನು ಅಪ್ಪಣೆ ಮಾಡಿದ್ದೀಯೇ. ಆದುದರಿಂದ ಸಂಪೂರ್ಣ ಕಥೆಯನ್ನು ಹೇಳುತ್ತೇನೆ. ತನ್ನ ಕರ್ಮಕಾಂಡ ಚಟುವಟಿಕೆಗಳಿಂದ ತಾನು ಅವನತಿಗೆ ಒಳಗಾದುದನ್ನು ನೃಗ ಮಹಾರಾಜನು ಹೇಳಿದನು. ಅವನದು ಬಹು ದಾನಶೀಲ ಸ್ವಭಾವ. ಅವನು ಎಷ್ಟು ಗೋವುಗಳನ್ನು ದಾನ ಮಾಡಿದ್ದನೆಂದರೆ ಆ ಸಂಖ್ಯೆಯು ಭೂಮಿಯ ಧೂಳು, ಆಕಾಶದ ನಕ್ಷತ್ರಗಳು ಮತ್ತು ಮಳೆಯನ್ನು ಸೇರಿಸುವ ವೈದಿಕ ಧಾರ್ಮಿಕ ಸಂದರ್ಭಗಳಲ್ಲಿ ದಾನಶೀಲನಾದವನು ಬ್ರಾಹ್ಮಣರಿಗೆ ಗೋವುಗಳನ್ನು ದಾನ ಮಾಡಬೇಕೆಂದು ಹೇಳಿದೆ. ಅವನು ಈ ತತ್ವವನ್ನು ಬಹು ಉತ್ಸಾಹದಿಂದ ಅನುಸರಿಸಿದನೆಂದು ಅವನ ಮಾತಿನಿಂದ ಕಾಣುತ್ತದೆ. ಆದರೆ ಸ್ವಲ್ಪ ಕರ್ತವ್ಯಲೋಪದಿಂದ ಅವನು ಹಲ್ಲಿಯಾಗಿ ಹುಟ್ಟಬೇಕಾಯಿತು. ಆದುದರಿಂದ ಭಗವದ್ಗೀತೆಯಲ್ಲಿ ಪ್ರಭುವು ದಾನಶೀಲನಾದವನು ಮತ್ತು ತನ್ನ ದಾನದ ಫಲವನ್ನು ಪಡೆಯಲು ಬಯಸುವವನು ಕೃಷ್ಣನ ಸಂತೋಷಕ್ಕಾಗಿ ದಾನ ಮಾಡಬೇಕೆಂದು ಹೇಳಿದೆ.
ದಾನ ನೀಡುವುದೆಂದರೆ ಪುಣ್ಯ ಕಾರ್ಯಗಳನ್ನು ಮಾಡುವುದು. ಪುಣ್ಯ ಕಾರ್ಯಗಳ ಫಲವಾಗಿ ಮನುಷ್ಯನು ಮೇಲಿನ ಲೋಕಗಳಿಗೆ ಏರಬಹುದು. ಆದರೆ ಸ್ವರ್ಗಲೋಕಕ್ಕೆ ಏರಿದರೆ ಅವನು ಕೆಳಕ್ಕೆ ಬೀಳುವುದಿಲ್ಲ ಎಂದೇನೂ ಖಂಡಿತವಲ್ಲ. ಕರ್ಮಗಳು ಬಹು ಪುಣ್ಯಕರವಾಗಿದ್ದರೂ ಅವು ಶಾಶ್ವತ ಆನಂದದ ಬದುಕನ್ನು ಕೊಡಲಾರವು ಎನ್ನುವುದಕ್ಕೆ ನೃಗ ಮಹಾರಾಜನೇ ಸಾಕ್ಷಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಕರ್ಮವು ಪುಣ್ಯಕರವಾಗಿರಲಿ ಪಾಪಕರವಾಗಿರಲಿ ನಿಶ್ಚಯವಾಗಿಯೂ ಮನುಷ್ಯನನ್ನು ಬಂಧಿಸುತ್ತದೆ. ದೇವೋತ್ತಮ ಪರಮ ಪುರುಷನ ಪರವಾಗಿ ಅದನ್ನು ಯಜ್ಞ ಎಂದು ಮಾಡಿದರೆ ಮಾತ್ರ ಇದರಿಂದ ಪಾರಾಗಬಹುದು.
ನೃಗ ಮಹಾರಾಜನು ಮುಂದುವರಿದು ತಾನು ದಾನವಾಗಿ ಕೊಟ್ಟ ಹಸುಗಳು ಸಾಮಾನ್ಯ ಹಸುಗಳಲ್ಲ ಎಂದು ಹೇಳಿದನು. ಪ್ರತಿಯೊಂದಕ್ಕೂ ಚಿಕ್ಕ ವಯಸ್ಸು, ಒಂದೇ ಒಂದು ಕರುವಿಗೆ ಜನ್ಮ ಕೊಟ್ಟಿತ್ತು. ಈ ಹಸುಗಳು ವಿಪುಲವಾಗಿ ಹಾಲು ಕೊಡುತ್ತಿದ್ದವು, ಸೌಮ್ಯವಾಗಿದ್ದವು ಮತ್ತು ಆರೋಗ್ಯವಾಗಿದ್ದವು. ಹಸುಗಳೆಲ್ಲವನ್ನೂ ತಾನು ನ್ಯಾಯವಾಗಿ ಸಂಪಾದಿಸಿದ್ದ ಹಣದಿಂದ ಕೊಂಡಿದ್ದನು. ಅಲ್ಲದೆ ಅವುಗಳ ಕೊಂಬುಗಳನ್ನು ಬಂಗಾರದ ತಗಡುಗಳಿಂದ ಅಲಂಕರಿಸಲಾಗಿತ್ತು. ಅವುಗಳ ಗೊರಸುಗಳಿಗೆ ಬೆಳ್ಳಿಯ ತಗಡುಗಳು, ಮುತ್ತುಗಳು ಮತ್ತು ಸರಗಳಿಂದ ಅಲಂಕರಿಸಿದ ರೇಷ್ಮೆಯ ಹೊದಿಕೆಗಳನ್ನು ಹೊದಿಸಲಾಗಿತ್ತು. ಈ ಆಭರಣಗಳಿಂದ ಅಲಂಕೃತವಾದ ಹಸುಗಳನ್ನು ಅಪಾತ್ರನಿಗೆ ಕೊಡುತ್ತಿರಲಿಲ್ಲ. ಸೊಗಸಾದ ಉಡುಪುಗಳನ್ನು ಧರಿಸಿ ಬಂಗಾರದ ಒಡವೆಗಳನ್ನು ಧರಿಸಿದ ಶ್ರೇಷ್ಠ ಬ್ರಾಹ್ಮಣರಿಗೆ ಅವುಗಳನ್ನು ಹಂಚುತ್ತಿದ್ದರು.
ಬ್ರಾಹ್ಮಣರೆಲ್ಲ ಸತ್ಪಾತ್ರರು, ಯಾರೂ ಶ್ರೀಮಂತರಲ್ಲ. ಅವರ ಕುಟುಂಬದವರೆಲ್ಲರೂ ಜೀವನಕ್ಕೆ ಅಗತ್ಯವಾದ ವಸ್ತುಗಳೂ ಇಲ್ಲದವರು. ನಿಜವಾದ ಬ್ರಾಹ್ಮಣನು ಭೋಗ ಜೀವನಕ್ಕೆಂದು ಕ್ಷತ್ರಿಯರಂತೆ ಅಥವಾ ವೈಶ್ಯರಂತೆ ಎಂದೂ ಹಣವನ್ನು ಕೂಡಿಡುವುದಿಲ್ಲ. ಹಣವು ಪ್ರಾಪಂಚಿಕ ವ್ಯವಹಾರಗಳತ್ತ ಮನಸ್ಸನ್ನು ಸೆಳೆಯುತ್ತದೆ ಎನ್ನುವುದನ್ನು ತಿಳಿದುಕೊಂಡು ಬ್ರಾಹ್ಮಣನು ಸದಾ ಬಡತನದಲ್ಲಿಯೇ ಇರುತ್ತಾನೆ. ಹೀಗೆ ಬದುಕುವುದು ಅರ್ಹ ಬ್ರಾಹ್ಮಣನ ವ್ರತ. ಈ ಬ್ರಾಹ್ಮಣರೆಲ್ಲ ಈ ವ್ರತದಲ್ಲಿ ನಿಷ್ಠರಾಗಿದ್ದವರು. ಅವರೆಲ್ಲ ವೇದ ಪಾರಂಗತರು. ತಮ್ಮ ಜೀವನದಲ್ಲಿ ಅಗತ್ಯವಾದ ವ್ರತಗಳನ್ನು ನಿಯಮಗಳನ್ನು ಪಾಲಿಸುತ್ತಿದ್ದರು. ಉದಾರಿಗಳಾಗಿದ್ದರು. ಸತ್ಪಾತ್ರ ಬ್ರಾಹ್ಮಣರಿಗೆ ಅಗತ್ಯವಾದ ಮಟ್ಟದಲ್ಲಿದ್ದವರು. ಅವರು ಎಲ್ಲರ ವಿಷಯದಲ್ಲಿಯೂ ಸ್ನೇಹದಿಂದಿದ್ದರು. ಮುಖ್ಯವಾಗಿ ಅವರು ತರುಣರು, ಅರ್ಹ ಬ್ರಾಹ್ಮಣರು. ಗೋವುಗಳೊಡನೆ ಅವರಿಗೆ ಭೂಮಿ, ಬಂಗಾರ, ಮನೆಗಳು, ಕುದುರೆಗಳು ಮತ್ತು ಆನೆಗಳನ್ನೂ ಕೊಡಲಾಯಿತು. ಅವಿವಾಹಿತರಿಗೆ ವಧುಗಳನ್ನೂ, ಮನೆಯ ಕೆಲಸದವರನ್ನೂ, ಧಾನ್ಯಗಳನ್ನೂ, ಬೆಳ್ಳಿಯನ್ನೂ, ಪಾತ್ರೆಗಳನ್ನೂ, ಉಡುಪುಗಳನ್ನು, ಆಭರಣಗಳನ್ನು, ಮನೆಯ ಪೀಠೋಪಕರಣಗಳನ್ನು, ರಥಗಳು ಮೊದಲಾದವನ್ನೂ ನೀಡಲಾಯಿತು. ವೈದಿಕ ನಿಧಿಗಳಿಗನುಗುಣವಾದ ಒಳ್ಳೆಯ ಯಜ್ಞವನ್ನು ನೆರವೇರಿಸಿ ನೀಡಲಾಯಿತು. ಬ್ರಾಹ್ಮಣರಿಗೆ ದಾನಗಳನ್ನು ನೀಡಿದ್ದು ಮಾತ್ರವಲ್ಲ, ಬಾವಿಗಳನ್ನು ತೋಡಿಸುವುದು, ರಸ್ತೆಗಳ ಬದಿಯಲ್ಲಿ ಗಿಡಗಳನ್ನು ನೆಡಿಸುವುದು, ರಾಜಮಾರ್ಗಗಳ ಬಳಿ ಕೆರೆಗಳನ್ನು ನಿರ್ಮಿಸುವುದು, ಇಂತಹ ಪುಣ್ಯ ಕಾರ್ಯಗಳನ್ನೂ ಮಾಡಿದನೆಂದು ರಾಜನು ಹೇಳಿದನು. ರಾಜನು ಮುಂದುವರಿದು ಹೀಗೆಂದನು. ಇಷ್ಟೆಲ್ಲ ಆದರೂ ದುರದೃಷ್ಟದಿಂದ ಒಬ್ಬ ಬ್ರಾಹ್ಮಣನ ಒಂದು ಹಸುವು ಇತರ ಹಸುಗಳ ಮಧ್ಯೆ ಸೇರಿಕೊಂಡಿತು. ಇದನ್ನು ತಿಳಿಯದೆ ನಾನು ಅದನ್ನು ಮತ್ತೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡಿದೆನು. ಆ ಬ್ರಾಹ್ಮಣನು ಅದನ್ನು ಕರೆದೊಯ್ಯುತ್ತಿದ್ದಾಗ ಅದರ ಮೊದಲಿನ ಯಜಮಾನನು, ಈ ಗೋವನ್ನು ಆಗಲೇ ನನಗೆ ಕೊಟ್ಟಿದ್ದರು, ಇದನ್ನು ನೀನೇಕೆ ಕರೆದೊಯ್ಯುತ್ತೀ ಎಂದು ಕೇಳಿ ಅದು ತನ್ನದೆಂದನು. ಆ ಇಬ್ಬರು ಬ್ರಾಹ್ಮಣರ ನಡುವೆ ವಾದ ವಿವಾದಗಳಾದವು, ಕಲಹವಾಯಿತು. ಅವರಿಬ್ಬರೂ ನನ್ನ ಬಳಿಗೆ ಬಂದು ನಾನು ಆಗಲೇ ದಾನವಾಗಿ ನೀಡಿದ ಗೋವನ್ನು ಹಿಂದಕ್ಕೆ ತೆಗೆದುಕೊಂಡನೆಂದು ಆರೋಪ ಮಾಡಿದರು. ಏನನ್ನಾದರೂ ದಾನ ಕೊಟ್ಟು ಅದರಲ್ಲಿಯೂ ಬ್ರಾಹ್ಮಣನಿಗೆ ಕೊಟ್ಟು ಹಿಂದಕ್ಕೆ ಪಡೆಯುವುದು ಮಹಾಪಾಪ ಎಂದು ಭಾವಿಸುತ್ತಾರೆ. ಬ್ರಾಹ್ಮಣರಿಬ್ಬರೂ ರಾಜನನ್ನು ಒಂದೇ ರೀತಿಯಲ್ಲಿ ಆಕ್ಷೇಪಿಸಿದಾಗ ಅವನಿಗೆ ಇದು ಹೇಗಾಯಿತು ಎಂದು ತೊಡಕಾಯಿತು. ಅನಂತರ ಬಹು ವಿನಯದಿಂದ ರಾಜನು ಆ ಬ್ರಾಹ್ಮಣರಿಬ್ಬರ ನಡುವೆ ವ್ಯಾಜ್ಯಕ್ಕೆ ಕಾರಣವಾದ ಒಂದು ಹಸುವಿಗೆ ಬದಲಾಗಿ 100,000 ಗೋವುಗಳನ್ನು ಒಬ್ಬೊಬ್ಬರಿಗೂ ಕೊಡುವುದಾಗಿ ಹೇಳಿದನು. ತಾನು ಅವರ ಸೇವಕನೆಂದು ಹೇಗೋ ತಪ್ಪಾಗಿ ಬಿಟ್ಟಿತೆಂದು ಭಿನ್ನವಿಸಿದನು. ಅದನ್ನು ಸರಿಪಡಿಸಲು ಅವರು ಕೃಪೆಯಿಟ್ಟು ಗೋವಿನ ಬದಲಾಗಿ ತಾನು ನೀಡುವುದನ್ನು ಸ್ವೀಕರಿಸಬೇಕೆಂದು ಬೇಡಿಕೊಂಡನು.
ಈ ಒಂದು ತಪ್ಪಿಗಾಗಿ ತಾನು ನರಕದಲ್ಲಿ ಬೀಳುವಂತೆ ಮಾಡಬಾರದೆಂದು ಮನಃಪೂರ್ವಕವಾಗಿ ಮನವಿ ಮಾಡಿದನು. ಬ್ರಾಹ್ಮಣನ ಸ್ವತ್ತಿಗೆ ಬ್ರಹ್ಮಸ್ವ ಎಂದು ಹೆಸರು. ಮನುಸಂಹಿತೆಯಂತೆ ಸರ್ಕಾರವು ಅದನ್ನು ತೆಗೆದುಕೊಳ್ಳಲಾಗದು. ಇಬ್ಬರೂ ಬ್ರಾಹ್ಮಣರು ಆ ಗೋವು ತಮ್ಮದೇ ಎಂದು ಏನೇ ಆಗಲಿ ಅದನ್ನು ಹಿಂತೆಗೆದುಕೊಳ್ಳುವಂತಿಲ್ಲವೆಂದು ಹಠ ಹಿಡಿದರು. ಆ ಗೋವಿಗೆ ಬದಲಾಗಿ 100,000 ಗೋವುಗಳನ್ನು ತೆಗೆದುಕೊಳ್ಳಲು ಇಬ್ಬರೂ ಒಪ್ಪಲಿಲ್ಲ. ಹೀಗೆ ರಾಜನ ಸಲಹೆಯನ್ನು ಒಪ್ಪದೆ ನ್ಯಾಯವಾದ ಸ್ಥಾನದ ಆಕ್ರಮಣವಾಗಿದೆ ಎಂದು ಭಾವಿಸಿ ಬ್ರಾಹ್ಮಣರಿಬ್ಬರೂ ಕೋಪದಿಂದ ಹೊರಟು ಹೋದರು. ಇದಾದ ನಂತರ ಅರಸನ ಮರಣಕಾಲವು ಸನ್ನಿಹಿತವಾದಾಗ ಅವನನ್ನು ಯಮರಾಜನ ಮುಂದೆ ನಿಲ್ಲಿಸಲಾಯಿತು. ರಾಜನಿಗೆ ತನ್ನ ಪುಣ್ಯಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಲು ಇಷ್ಟವೇ, ಪಾಪಕಾರ್ಯಗಳ ಫಲವನ್ನು ಮೊದಲು ಅನುಭವಿಸುವುದು ಇಷ್ಟವೇ ಎಂದು ಯಮರಾಜನು ಕೇಳಿದನು. ರಾಜನು ಅಸಂಖ್ಯಾತ ಪುಣ್ಯಕಾರ್ಯಗಳನ್ನು ಮಾಡಿದ್ದುದರಿಂದ ನೃಗನ ಸಂತೋಷದ ಅನುಭವಕ್ಕೆ ಎಲ್ಲೆಯು ಎಲ್ಲಿ ಎಂದು ಅವನಿಗೂ ತಿಳಿಯುವಂತಿರಲಿಲ್ಲ. ರಾಜನ ಪ್ರಾಪಂಚಿಕ ಸುಖಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಯಮನು ಸೂಚನೆಯನ್ನು ಕೊಟ್ಟರೂ ಅವನಿಗೆ ಗೊಂದಲವಾಯಿತು. ತನ್ನ ಪಾಪಕಾರ್ಯಗಳ ಫಲವನ್ನು ಮೊದಲು ಅನುಭವಿಸಲು ತೀರ್ಮಾನಿಸಿದನು. ಯಮರಾಜನು ಕೂಡಲೇ ಅವನನ್ನು ಹಲ್ಲಿಯಾಗಿ ಮಾರ್ಪಡಿಸಿದನು. ನೃಗರಾಜನು ಹಲ್ಲಿಯಾಗಿ ಬಾವಿಯಲ್ಲಿ ಬಹುಕಾಲದಿಂದ ಇದ್ದನು. ಅವನು ಕೃಷ್ಣನಿಗೆ ಹೀಗೆ ಹೇಳಿದನು: ಈ ಹೀನ ಸ್ಥಿತಿಗೆ ನಾನು ಇಳಿದಿದ್ದರೂ ಪ್ರಿಯ ಪ್ರಭುವೇ, ನಾನು ನಿನ್ನನ್ನು ಕುರಿತು ಯೋಚನೆ ಮಾಡುತ್ತಿದ್ದೆನು. ಈ ನನ್ನ ಸ್ಮರಣಶಕ್ತಿಗೆ ಎಂದೂ ಸೋಲಾಗಲಿಲ್ಲ. ನೃಗ ಮಹಾರಾಜನ ಈ ಮಾತುಗಳಿಂದ ಕರ್ಮಫಲ ತತ್ವಕ್ಕನುಗುಣವಾಗಿ ಒಂದಿಷ್ಟು ಪ್ರಾಪಂಚಿಕ ಲಾಭವನ್ನು ಪಡೆದುಕೊಳ್ಳುವವರು ಅಷ್ಟೇನು ಬುದ್ಧಿವಂತರಲ್ಲ ಎಂದು ಕಾಣುತ್ತದೆ. ಯಮರಾಜನು ಆಯ್ಕೆಯನ್ನು ಅವನಿಗೇ ಬಿಟ್ಟಾಗ ನೃಗರಾಜನು ತಾನು ತನ್ನ ಪುಣ್ಯ ಕಾರ್ಯಗಳ ಫಲವನ್ನು ಮೊದಲು ಅನುಭವಿಸುವೆನೆಂದು ಹೇಳಬಹುದಾಗಿತ್ತು. ಇದರ ಬದಲು ಮೊದಲು ತನ್ನ ಪಾಪ ಕಾರ್ಯಗಳ ಫಲವನ್ನು ಅನುಭವಿಸಿ ಅನಂತರ ತನ್ನ ಪುಣ್ಯ ಕಾರ್ಯಗಳನ್ನು ಫಲವನ್ನು ನಿರಾತಂಕವಾಗಿ ಅನುಭವಿಸುವುದು ಉತ್ತಮ ಎಂದು ಅವನು ಯೋಚಿಸಿದನು. ಒಟ್ಟಿನಲ್ಲಿ ಅವನಲ್ಲಿ ಕೃಷ್ಣ ಪ್ರಜ್ಞೆಯು ಬೆಳೆದಿರಲಿಲ್ಲ. ಕೃಷ್ಣ ಪ್ರಜ್ಞೆಯು ದೇವರಾದ ಕೃಷ್ಣನಲ್ಲಿ ಪ್ರೀತಿಯನ್ನು ಬೆಳೆಸುತ್ತದೆ, ಪುಣ್ಯಕಾರ್ಯ ಅಥವಾ ಪಾಪ ಕಾರ್ಯಗಳಲ್ಲ. ಆದುದರಿಂದ ಅವನಿಗೆ ಅಂತಹ ಕರ್ಮದ ಫಲವು ಅಂಟುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದಂತೆ ಪ್ರಭುವಿನ ಕೃಪೆಯಿಂದ ಭಕ್ತನು ಕರ್ಮಗಳ ಪರಿಣಾಮವಾದ ಫಲಗಳಿಗೆ ಗುರಿಯಾಗುವುದಿಲ್ಲ. ಹೇಗೋ ಅಂತೂ ತನ್ನ ಪುಣ್ಯ ಕಾರ್ಯಗಳ ಫಲವಾಗಿ ನೃಗರಾಜನಿಗೆ ಪ್ರಭುವನ್ನು ನೋಡುವ ಆಕಾಂಕ್ಷೆ ಇದ್ದಿತು. ಅವನು ಮುಂದುವರಿದು ಹೀಗೆ ಹೇಳಿದನು: ಪ್ರಿಯ ಪ್ರಭು, ಎಂದಾದರೂ ಮುಖತಃ ನಿನ್ನನ್ನು ನೋಡಬೇಕೆಂದು ನನಗೆ ಬಹು ಆಸೆ ಇತ್ತು. ನಾನು ಮಾಡಿದ ವಿಧ್ಯುಕ್ತ ದಾನಶೀಲ ಕೆಲಸ ಕಾರ್ಯಗಳು ನಿನ್ನನ್ನು ಮುಖತಃ ನೋಡಬೇಕೆಂಬ ನನ್ನ ಮಹದಾಸೆಯೊಡನೆ ಸೇರಿ ನಾನು ಹಲ್ಲಿಯಾದರೂ ಅದರ ಹಿಂದಿನ ಜನ್ಮದಲ್ಲಿ ನಾನು ಯಾರು ಎನ್ನುವ ನೆನಪನ್ನು ಇಟ್ಟುಕೊಳ್ಳಲು ಸಾಧ್ಯವಾಗಿದೆ. ತನ್ನ ಹಿಂದಿನ ಜನ್ಮದ ನೆನಪಿರುವವನನ್ನು ಜಾತಿಸ್ಮರ ಎಂದು ಕರೆಯುತ್ತಾರೆ. ಪ್ರಿಯ ಪ್ರಭು, ನೀನು ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮನು. ವೇದ ಮತ್ತು ಉಪನಿಷತ್ತುಗಳ ಮೂಲಕ ನಿನ್ನನ್ನು ಕಾಣಬಲ್ಲ ಅನೇಕ ಮಹಾಯೋಗಿಗಳಿದ್ದಾರೆ. ನಿನ್ನ ಗುಣಕ್ಕೆ ಸಮನಾಗಿ ಇರುವ ಸ್ಥಾನವನ್ನು ಪಡೆದುಕೊಳ್ಳಲು ಅವರು ತಮ್ಮ ಹೃದಯಗಳಲ್ಲಿ ಸದಾ ನಿನ್ನನ್ನು ಧ್ಯಾನಿಸುತ್ತಾರೆ. ಇಂತಹ ಉನ್ನತ ಪ್ರಾಜ್ಞರು ನಿರಂತರವಾಗಿ ತಮ್ಮ ಹೃದಯಗಳಲ್ಲಿ ನಿನ್ನನ್ನು ಕಾಣಬಹುದಾದರೂ ಅವರು ನಿನ್ನನ್ನು ಮುಖತಃ ಕಾಣಲಾರರು. ಆದುದರಿಂದ ನಿನ್ನನ್ನು ಕಣ್ಣಾರೆ ಕಾಣಲು ನನಗೆ ಸಾಧ್ಯವಾಯಿತೆಂದು ನನಗೆ ಆಶ್ಚರ್ಯವಾಗುತ್ತಿದೆ. ನಾನು ರಾಜನಾಗಿದ್ದುದರಿಂದ ವಿಶೇಷವಾಗಿ ಹಲವಾರು ಕೆಲಸ ಕಾರ್ಯಗಳಲ್ಲಿ ನಿರತನಾಗಿದ್ದೆ ಎಂದು ನನಗೆ ಗೊತ್ತು. ನಾನು ಭೋಗ ಮತ್ತು ಶ್ರೀಮಂತಿಕೆಗಳ ಮಧ್ಯೆ ಇದ್ದು ಭೌತಿಕ ಬದುಕಿನ ಅನೇಕ ಸುಖ ದುಃಖಗಳನ್ನು ಅನುಭವಿಸಿಯೂ ನಿನ್ನನ್ನು ಕಣ್ಣಾರೆ ಕಾಣುವ ಭಾಗ್ಯವು ನನಗೆ ಆಗಿದೆ. ನನಗೆ ತಿಳಿದ ಮಟ್ಟಿಗೆ ಮನುಷ್ಯನು ಭೌತಿಕ ಅಸ್ತಿತ್ವದಿಂದ ಬಿಡುಗಡೆಯಾದಾಗ ಅವನು ನಿನ್ನನ್ನು ಈ ರೀತಿಯಲ್ಲಿ ಕಾಣಬಹುದು. ತನ್ನ ಪಾಪ ಕಾರ್ಯಗಳ ಫಲವನ್ನು ಅನುಭವಿಸುವ ಆಯ್ಕೆಯನ್ನು ನೃಗರಾಜನು ಮಾಡಿದಾಗ ಅವನ ಪುಣ್ಯ ಕಾರ್ಯಗಳಲ್ಲಿ ಒಂದು ತಪ್ಪಿನಿಂದಾಗಿ ಅವನಿಗೆ ಹಲ್ಲಿಯ ದೇಹವು ಲಭ್ಯವಾಯಿತು. ನೇರವಾಗಿ ಅವನನ್ನು ಹಿರಿಯ ದೇವತೆಯಾಗಿ ಉನ್ನತ ಜೀವನಕ್ಕೆ ಕಳುಹಿಸಲು ಸಾಧ್ಯವಾಗಲಿಲ್ಲ. ಆದರೆ ತನ್ನ ಪುಣ್ಯ ಕಾರ್ಯಗಳೊಡನೆ ಅವನು ಕೃಷ್ಣನನ್ನು ಸ್ಮರಿಸಿದನು. ಇದರಿಂದ ಅವನನ್ನು ಹಲ್ಲಿಯ ದೇಹದಿಂದ ಶೀಘ್ರವಾಗಿ ಬಿಡುಗಡೆ ಮಾಡಿ ದೇವತೆಯ ದೇಹವನ್ನು ಕೊಡಲಾಯಿತು. ಪರಮ ಪ್ರಭುವನ್ನು ಪೂಜಿಸಿದರೆ ಐಹಿಕ ಶ್ರೀಮಂತಿಕೆಗಳನ್ನು ಬಯಸುವವರಿಗೆ ಬಲಶಾಲಿಗಳಾದ ದೇವತೆಗಳ ಶರೀರವು ಲಭ್ಯವಾಗುತ್ತದೆ. ಕೆಲವೊಮ್ಮೆ ಈ ದೇವತೆಗಳು ದೇವೋತ್ತಮ ಪರಮಪುರುಷನನ್ನು ಕಣ್ಣಾರೆ ಕಾಣಬಲ್ಲರು. ಆದರೂ ಆಧ್ಯಾತ್ಮಿಕ ರಾಜ್ಯವಾದ ವೈಕುಂಠವನ್ನು ಪ್ರವೇಶಿಸಲು ಅವರಿಗೆ ಅರ್ಹತೆ ಇರುವುದಿಲ್ಲ. ಆದರೂ ದೇವತೆಗಳು ಪ್ರಭುವಿನ ಭಕ್ತರಾಗಿಯೇ ಇದ್ದರೆ ಮತ್ತೊಂದು ಅವಕಾಶ ದೊರೆತಾಗ ಅವರು ವೈಕುಂಠವನ್ನು ಪ್ರವೇಶಿಸುವರು. ದೇವತೆಯ ದೇಹವನ್ನು ಪಡೆದ ನೃಗ ಮಹಾರಾಜನು ಎಲ್ಲವನ್ನೂ ಸ್ಮರಿಸಿಕೊಂಡು ಹೀಗೆ ಹೇಳಿದನು. ಪ್ರಿಯ ಪ್ರಭುವೇ, ನೀನು ಪರಮಪ್ರಭು. ದೇವತೆಗಳೆಲ್ಲರೂ ನಿನ್ನನ್ನು ಪೂಜಿಸುತ್ತಾರೆ. ನೀನು ಜೀವಿಗಳಲ್ಲಿ ಒಬ್ಬನಲ್ಲ, ನೀನು ಪುರುಷೋತ್ತಮ, ಎಲ್ಲ ಜೀವಿಗಳ ಎಲ್ಲ ಸುಖದ ಮೂಲ. ಆದುದರಿಂದ ನಿನಗೆ ಗೋವಿಂದನೆಂದು ಹೆಸರು. ಐಹಿಕ ದೇಹವನ್ನು ಸ್ವೀಕರಿಸುವ ಜೀವಿಗಳು ಮತ್ತು ಇನ್ನೂ ಐಹಿಕ ದೇಹವನ್ನು ಪಡೆಯುವುದಿರುವ ಜೀವಿಗಳು ಎಲ್ಲರಿಗೂ ನೀನೇ ಪ್ರಭು. ಐಹಿಕ ದೇಹವನ್ನು ಇನ್ನೂ ಪಡೆಯದಿರುವವರಲ್ಲಿ ದುಷ್ಟಶಕ್ತಿಗಳಾಗಿ ಭೌತಿಕ ಜಗತ್ತಿನಲ್ಲಿ ಸುಳಿದಾಡುತ್ತಿರುವವರು ಅಥವಾ ದೆವ್ವಗಳ ವಾತಾವರಣದಲ್ಲಿ ಬದುಕುತ್ತಿರುವವರು ಸೇರಿದ್ದಾರೆ. ಆದರೆ ವೈಕುಂಠ ಲೋಕಗಳಲ್ಲಿ ಇರುವವರ ದೇಹಗಳನ್ನು ಐಹಿಕ ಅಂಶಗಳಿಂದ ಸೃಷ್ಟಿ ಮಾಡಿರುವುದಿಲ್ಲ. ಪ್ರಭು, ನಿನ್ನಿಂದ ತಪ್ಪು ಆಗುವುದು ಸಾಧ್ಯವೇ ಇಲ್ಲ. ನೀನೇ ಪರಮನು, ಎಲ್ಲ ಜೀವಿಗಳಲ್ಲಿ ಅತ್ಯಂತ ಪರಿಶುದ್ಧನು. ನೀನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೀಯೇ. ನೀನು ನಾರಾಯಣನು, ಎಲ್ಲ ಜೀವಿಗಳಿಗೆ ಆಶ್ರಯದಾತನು. ಎಲ್ಲ ಜೀವಿಗಳ ಹೃದಯದಲ್ಲಿದ್ದು ಪ್ರತಿಯೊಬ್ಬರ ಇಂದ್ರಿಯಗಳ ಕಾರ್ಯಗಳ ಪರಮ ನಿಯಂತ್ರಕನು ನೀನು. ಆದ್ದರಿಂದ ನಿನಗೆ ಹೃಷಿಕೇಶನೆಂದು ಹೆಸರು. ಪ್ರೀತಿಯ ಪರಮ ಪ್ರಭು ಕೃಷ್ಣ, ನೀನು ನನಗೆ ಈ ದೇವತೆಯ ಶರೀರವನ್ನು ಅನುಗ್ರಹಿಸಿರುವುದರಿಂದ ನಾನು ಯಾವುದಾದರೂ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಆದುದರಿಂದ ನಾನು ಜೀವದ ಯಾವ ರೂಪವನ್ನೇ ತಳೆಯಲಿ, ಯಾವ ಲೋಕಕ್ಕೇ ಹೋಗಲಿ, ನಿನ್ನ ಚರಣ ಕಮಲಗಳನ್ನು ಮರೆಯದಂತೆ ವರವನ್ನು ಕೃಪೆ ಮಾಡು ಎಂದು ಬೇಡುತ್ತಿದ್ದೇನೆ. ನೀನು ಸರ್ವವ್ಯಾಪಿ, ಕಾರ್ಯಕಾರಣನಾಗಿ ನೀನು ಎಲ್ಲೆಲ್ಲಿಯೂ ಇದ್ದೀಯೇ. ಎಲ್ಲ ಕಾರಣಗಳ ಕಾರಣನು ನೀನು. ನಿನ್ನ ಶಕ್ತಿ ಸಾಮರ್ಥ್ಯಗಳಿಗೆ ಮಿತಿಯೇ ಇಲ್ಲ. ನೀನು ಪರಮಸತ್ಯ, ದೇವೋತ್ತಮ ಪರಮ ಪುರುಷ ಮತ್ತು ಪರಬ್ರಹ್ಮ. ಆದುದರಿಂದ ನಿನಗೆ ಮತ್ತೆ ಮತ್ತೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಿನ್ನ ದೇಹದಲ್ಲಿ ದಿವ್ಯಾನಂದವು ದಿವ್ಯಜ್ಞಾನವು ತುಂಬಿವೆ. ನೀನು ಶಾಶ್ವತನು, ನೀನು ಎಲ್ಲ ಯೋಗ ಶಕ್ತಿಗಳ ಪ್ರಭುವು. ನಿನಗೆ ಯೋಗೇಶ್ವರನೆಂದು ಹೆಸರು. ನಿನ್ನ ಚರಣ ಕಮಲಗಳ ಯಕ್ಕಶ್ಚಿದ್ಧೂಳೆಂದು ದಯೆಯಿಟ್ಟು ನನ್ನನ್ನು ಸ್ವೀಕರಿಸು. ಸ್ವರ್ಗಲೋಕಗಳನ್ನು ಪ್ರವೇಶಿಸುವ ಮೊದಲು ನೃಗ ಮಹಾರಾಜನು ಪ್ರಭುವಿಗೆ ಪ್ರದಕ್ಷಿಣೆ ಮಾಡಿದನು. ತನ್ನ ಕಿರೀಟವನ್ನು ಪ್ರಭುವಿನ ಚರಣ ಕಮಲಗಳಿಗೆ ಸ್ಪರ್ಶಿಸಿ ತಲೆಬಾಗಿ ನಮಸ್ಕರಿಸಿದನು. ಸ್ವರ್ಗಲೋಕದ ವಿಮಾನವು ಅವನ ಮುಂದೆ ಪ್ರತ್ಯಕ್ಷವಾದುದರಿಂದ ಪ್ರಭುವು ಅವನಿಗೆ ಪ್ರಯಾಣ ಮಾಡಲು ಅನುಮತಿ ನೀಡಿದನು. ನೃಗ ಮಹಾರಾಜನು ಹೋದ ನಂತರ ಬ್ರಾಹ್ಮಣರಲ್ಲಿ ರಾಜನಿಷ್ಠೆಯನ್ನು, ಅವನ ದಾನಶೀಲ ಸ್ವಭಾವವನ್ನು, ಅವನು ವೈದಿಕ ವಿಧಿಗಳನ್ನು ಆಚರಿಸುತ್ತಿರುವುದನ್ನು ಕೃಷ್ಣನು ಮೆಚ್ಚಿ ಮಾತನಾಡಿದನು. ಆದುದರಿಂದ ಯಾವ ಮನುಷ್ಯನು ನೇರವಾಗಿ ಪ್ರಭುವಿನ ಭಕ್ತನಾಗಲು ಸಾಧ್ಯವಿಲ್ಲವೋ ಅವನು ಬದುಕಿನ ವೈದಿಕ ತತ್ವಗಳನ್ನು ಅನುಸರಿಸಬೇಕು ಎಂದು ಸಲಹೆ ಮಾಡಿದೆ. ಇದರಿಂದ ಅವನು ಒಂದಲ್ಲ ಒಂದು ದಿನ ನೇರವಾಗಿ ಆಧ್ಯಾತ್ಮಿಕ ರಾಜ್ಯಕ್ಕೆ ಏರುವುದರಿಂದಲಾಗಲಿ, ಪರೋಕ್ಷವಾಗಿ ಸ್ವರ್ಗಲೋಕಕ್ಕೆ ಏರುವುದರಿಂದಾಗಲಿ ದೇವರನ್ನು ಕಾಣಲು ಸಾಧ್ಯವಾಗುತ್ತದೆ. ಸ್ವರ್ಗಲೋಕಕ್ಕೆ ಹೋದರೂ ಆಧ್ಯಾತ್ಮಿಕ ಲೋಕಕ್ಕೆ ಏರುವ ಭರವಸೆಯು ಅವನಿಗುಂಟು. ಈ ಸಮಯದಲ್ಲಿ ಕೃಷ್ಣನು ಕ್ಷತ್ರಿಯ ವರ್ಗದ ತನ್ನ ನಂಟರ ನಡುವೆ ಇದ್ದನು. ನೃಗ ಮಹಾರಾಜನ ಪರಿಪೂರ್ಣ ಸ್ವಭಾವದ ಮೂಲಕ ಅವರಿಗೆ ತಿಳಿವಳಿಕೆ ಕೊಡಲು
ಅವನು ಅಗ್ನಿಯಂತೆ ಬಲಶಾಲಿಯಾದರೂ
ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸಿ ಅದನ್ನು ತಾನೇ ಬಳಸಿಕೊಳ್ಳಲಾಗದು. ಹೀಗಿರುವಾಗ ಐಹಿಕ ಜಗತ್ತಿನಲ್ಲಿ ತಾವೇ ಅತ್ಯಂತ ಬಲಿಷ್ಠ ಮನುಷ್ಯರೆಂದು ತಪ್ಪಾಗಿ ಭಾವಿಸುವ ಸಾಮಾನ್ಯ ರಾಜರು ಬ್ರಾಹ್ಮಣನ ಆಸ್ತಿಯನ್ನು ತೆಗೆದುಕೊಂಡು ಬಿಡುವುದು ಹೇಗೆ? ವಿಷವನ್ನು ಕುಡಿಯುವುದೂ ಸಹ ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸುವಷ್ಟು ಅಪಾಯಕಾರಿಯಲ್ಲ ಎಂದು ನನಗೆ ಎನ್ನಿಸುತ್ತದೆ. ಸಾಮಾನ್ಯ ವಿಷಕ್ಕೆ ಚಿಕಿತ್ಸೆ ಇದೆ, ಅದರ ಪರಿಣಾಮಗಳನ್ನು ಮನುಷ್ಯನು ನಿವಾರಿಸಿಕೊಳ್ಳಬಹುದು. ಆದರೆ ಬ್ರಾಹ್ಮಣನ ಆಸ್ತಿಯ ಅಪಹಾರದ ವಿಷವನ್ನು ಕುಡಿದರೆ ಆ ತಪ್ಪಿಗೆ ಚಿಕಿತ್ಸೆಯೇ ಇಲ್ಲ. ಇದಕ್ಕೆ ಸೊಗಸಾದ ಉದಾಹರಣೆ ನೃಗ ಮಹಾರಾಜ. ಅವನು ಬಹಳ ಬಲಶಾಲಿ ಮತ್ತು ಧರ್ಮಿಷ್ಠ. ಆದರೆ ತಿಳಿಯದೆ ಒಬ್ಬ ಬ್ರಾಹ್ಮಣನ ಒಂದು ಹಸುವನ್ನು ಅಪಹರಿಸಿದುದರಿಂದ ಅವನು ಹಲ್ಲಿಯ ನೀಚ ಜನ್ಮವನ್ನು ಅನುಭವಿಸಬೇಕಾಯಿತು. ಸಾಮಾನ್ಯ ವಿಷವು ಅದನ್ನು ಕುಡಿದವರ ಮೇಲೆ ಮಾತ್ರ ಪರಿಣಾಮವನ್ನು ಬೀರುತ್ತದೆ. ಸಾಮಾನ್ಯ ಅಗ್ನಿಯನ್ನು ಅದರ ಮೇಲೆ ನೀರನ್ನು ಚೆಲ್ಲಿ ಆರಿಸಬಹುದು. ಆದರೆ ಬ್ರಾಹ್ಮಣನ ಆಧ್ಯಾತ್ಮಿಕ ಶ್ರೀಮಂತಿಕೆಯು ಹೊತ್ತಿಸಿದ ಅರಣಿ ಅಗ್ನಿಯು ಅಂತಹ ಬ್ರಾಹ್ಮಣನ ಮನಸ್ಸನ್ನು ಕಲಕಿದ ಮನುಷ್ಯನ ಇಡೀ ಸಂಸಾರವನ್ನು ಸುಡಬಲ್ಲದು. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರು ಯಜ್ಞದ ಅಗ್ನಿಯನ್ನು ದೀಪದ ಕಡ್ಡಿ ಅಥವಾ ಬೇರೆ ಹೊರಗಿನ ಅಗ್ನಿಯಿಂದ ಹೊತ್ತಿಸುತ್ತಿರಲಿಲ್ಲ, ಅರಣಿ ಎನ್ನುವ ಮಂತ್ರಗಳ ಬಲದಿಂದ ಹೊತ್ತಿಸುತ್ತಿದ್ದರು. ಯಾವನಾದರೂ ಬ್ರಾಹ್ಮಣರ ಸ್ವತ್ತನ್ನು ಮುಟ್ಟಿದರೆ ಅವನ ಮೂರು ತಲೆಮಾರುಗಳು ಹಾಳಾಗಿ ಹೋಗುತ್ತವೆ. ಆದರೆ ಬ್ರಾಹ್ಮಣನ ಸ್ವತ್ತನ್ನು ಬಲಾತ್ಕಾರದಿಂದ ಕಸಿದುಕೊಂಡರೆ ಕುಟುಂಬದಲ್ಲಿ ಅವನಿಗಿಂತ ಹಿಂದಿನ 10 ತಲೆಮಾರುಗಳು ಮುಂದಿನ 10 ತಲೆಮಾರುಗಳು ಹಾಳಾಗಿ ಹೋಗುತ್ತವೆ. ಆದರೆ ಯಾರಾದರೂ ವೈಷ್ಣವನಾದರೆ, ಎಂದರೆ ಪ್ರಭುವಿನ ಭಕ್ತನಾದರೆ, ಅವನ ಕುಟುಂಬದಲ್ಲಿ ಅವನ ಹಿಂದಿನ 10 ಪೀಳಿಗೆಗಳವರಿಗೂ ಮುಂದಿನ 10 ಪೀಳಿಗೆಗಳವರಿಗೂ ಮುಕ್ತಿ ದೊರೆಯುತ್ತದೆ. ಕೃಷ್ಣನು ಮುಂದುವರಿದು ಹೀಗೆ ಹೇಳಿದನು: ತನ್ನ ಐಶ್ವರ್ಯ, ಪ್ರತಿಷ್ಠೆ ಮತ್ತು ಅಧಿಕಾರಗಳಿಂದ ಅಹಂಕಾರ ಬಂದು ಯಾವ ಮೂರ್ಖ ರಾಜನಾದರೂ ಬ್ರಾಹ್ಮಣನ ಆಸ್ತಿಯನ್ನು ಅಪಹರಿಸಲು ಬಯಸಿದರೆ ಅಂತಹ ರಾಜನು ನರಕಕ್ಕೆ ದಾರಿಯನ್ನು ಮಾಡಿಕೊಳ್ಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಅವಿವೇಕದ ಕೆಲಸದಿಂದ ಅವನು ಎಷ್ಟು ಸಂಕಟ ಪಡಬೇಕಾಗುತ್ತದೆ ಎಂದು ಅವನಿಗೆ ತಿಳಿಯದು. ತನ್ನನ್ನೇ ಅವಲಂಬಿಸಿದ ಬಹುದೊಡ್ಡ ಸಂಸಾರವಿರುವ ಉದಾರಿ ಬ್ರಾಹ್ಮಣನ ಸ್ವತ್ತನ್ನು ಯಾರಾದರೂ ತೆಗೆದುಕೊಂಡರೆ ಹಾಗೆ ತೆಗೆದುಕೊಂಡವನನ್ನು ಕುಂಭೀಪಾಕ ನರಕಕ್ಕೆ ನೂಕುತ್ತಾರೆ. ಅವನು ನರಕಕ್ಕೆ ಹೋಗುವುದು ಮಾತ್ರವಲ್ಲ, ಇಂತಹ ಯಾತನೆಯ ಸ್ಥಿತಿಯನ್ನು ಅವನ ಸಂಸಾರದವರು ಒಪ್ಪಿಕೊಳ್ಳಬೇಕಾಗುತ್ತದೆ. ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟ ವಸ್ತುವನ್ನಾಗಲಿ, ಅವನು ದಾನವಾಗಿ ಕೊಟ್ಟ ವಸ್ತುವನ್ನಾಗಲಿ ಅಪಹರಿಸುವವನು ಮಲದಲ್ಲಿನ ಕೀಟದಂತೆ ಹೀನ ಸ್ಥಿತಿಯಲ್ಲಿ 60,000 ವರ್ಷಗಳಾದರೂ ಸಂಕಟ ಪಡಬೇಕಾಗುತ್ತದೆ. ಆದುದರಿಂದ ಇಲ್ಲಿರುವ ಎಲ್ಲ ಹುಡುಗರೆ ಮತ್ತು ನಂಟರೆ, ತಪ್ಪಿಯೂ ಸಹ ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸಿ ನಿಮ್ಮ ಇಡೀ ಕುಟುಂಬಕ್ಕೆ ಪಾಪವನ್ನು ತರಬೇಡಿ ಎಂದು ಆದೇಶಿಸುತ್ತಿದ್ದೇನೆ. ಇಂತಹ ಸ್ವತ್ತನ್ನು ಬಲಾತ್ಕಾರದಿಂದ ತೆಗೆದುಕೊಳ್ಳುವುದಿರಲಿ, ಅದನ್ನು ಪಡೆದುಕೊಳ್ಳಬೇಕೆಂದು ಯಾರಾದರೂ ಬಯಸಿದರೆ ಸಾಕು, ಅವನ ಆಯುಸ್ಸು ಕಡಿಮೆಯಾಗುತ್ತದೆ, ಅವನನ್ನು ಶತ್ರುಗಳು ಸೋಲಿಸುತ್ತಾರೆ. ತನ್ನ ರಾಜಗದ್ದುಗೆಯನ್ನು ಕಳೆದುಕೊಂಡು ಅವನು ದೇಹವನ್ನು ಬಿಟ್ಟಾಗ ಸರ್ಪವಾಗುತ್ತಾನೆ. ಸರ್ಪವು ಉಳಿದ ಎಲ್ಲ ಜೀವಿಗಳಿಗೆ ತೊಂದರೆ ಕೊಡುತ್ತದೆ. ಪ್ರೀತಿಯ ಬಾಲಕರೇ ಮತ್ತು ನಂಟರೆ, ಬ್ರಾಹ್ಮಣನೊಬ್ಬನು ನಿಮ್ಮ ವಿಷಯದಲ್ಲಿ ಕೋಪಿಸಿಕೊಂಡರೆ ಅಥವಾ ಬೈದರೆ ಅಥವಾ ನಿಮ್ಮ ಮುಖವನ್ನು ನೋಡದಿದ್ದರೆ ನೀವು ಪ್ರತೀಕಾರ ಮಾಡಬಾರದು ಎಂದು ಉಪದೇಶ ಮಾಡುತ್ತಿದ್ದೇನೆ. ಅದಕ್ಕೆ ಪ್ರತಿಯಾಗಿ ನೀವು ಮೆಲುನಗೆ ನಗಬೇಕು, ಅವನನ್ನು ಸಹಿಸಿಕೊಳ್ಳಬೇಕು ಮತ್ತು ಬ್ರಾಹ್ಮಣನಿಗೆ ನಿಮ್ಮ ಗೌರವವನ್ನು ಸಲ್ಲಿಸಬೇಕು. ನಾನು ಸಹ ದಿನಕ್ಕೆ 3 ಬಾರಿ ಬ್ರಾಹ್ಮಣರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಎಂದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದುದರಿಂದ ನೀವು ನನ್ನ ಉಪದೇಶವನ್ನು, ಮೇಲ್ಪಂಕ್ತಿಯನ್ನು ಅನುಸರಿಸಬೇಕು. ಇವುಗಳನ್ನು ಅನುಸರಿಸದಿದ್ದರೆ ಅಂತಹವನನ್ನು ನಾನು ಕ್ಷಮಿಸುವುದಿಲ್ಲ, ಅವನನ್ನು ಶಿಕ್ಷಿಸುತ್ತೇನೆ. ಬ್ರಾಹ್ಮಣನೊಬ್ಬನ ಸ್ವತ್ತನ್ನು ತಿಳಿಯದೆ ತೆಗೆದುಕೊಂಡರೂ ಅಂತಹ ಮನುಷ್ಯನು ಹೀನ ಸ್ಥಿತಿಗೆ ಬರುತ್ತಾನೆ ಎನ್ನುವುದನ್ನು ನೃಗಮಹಾರಾಜನ ಉದಾಹರಣೆಯಿಂದ ನೀವು ಕಲಿಯಬೇಕು. ಬದ್ಧ ಜೀವಿಗಳನ್ನು ಪರಿಶುದ್ಧಗೊಳಿಸುವುದರಲ್ಲಿಯೇ ಸದಾ ನಿರತನಾಗಿರುವ ಕೃಷ್ಣನು ತನ್ನ ಕುಟುಂಬದವರು ಮತ್ತು ದ್ವಾರಕೆಯ ನಿವಾಸಿಗಳಿಗೆ ಮಾತ್ರವಲ್ಲ, ಆದರೆ ಇಡೀ ಮಾನವ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿದನು. ಇದಾದ ನಂತರ ಪ್ರಭುವು ತನ್ನ ಅರಮನೆಯನ್ನು ಪ್ರವೇಶಿಸಿದನು. ಅರಸ ನೃಗನ ಕಥೆ ಎಂಬ 63ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.